ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಬುದ್ಧಿವಂತನಾದವ ವೇದಶಾಸ್ತ್ರಗಳನ್ನು ಅಭ್ಯಾಸ ಮಾಡ್ತಾನೆ, ಅದರ ಸಾರಭೂತವಾಗಿರತಕ್ಕಂಥ ತತ್ವವನ್ನು ತಿಳ್ಕೊಳ್ತಾನೆ. ಹೇಗೆ? ಧಾನ್ಯವನ್ನು ಇಚ್ಛಾ ಪಡತಕ್ಕಂಥವ ಹೊಟ್ಟನ್ನು ಬಿಡುವಂತೆ ಸರ್ವಶಾಸ್ತ್ರಗಳಲ್ಲಿ ಸುಮ್ಮನೆ ಓದೋದನ್ನು ಬಿಡಬೇಕು. ಯಥಾಮೃತೇನ ತೃಪ್ತಸ್ಯ ನಾಹಾರೇಣ ಪ್ರಯೋಜನಂ ತತ್ವಜ್ಞಸ ತಥಾ ತಾರ್ಕ್ಷ್ಯ ನ ಶಾಸ್ತ್ರೇಣ ಪ್ರಯೋಜನಂ. ಎಷ್ಟು ಜನ ಹೇಳ್ತಾರೆ, ಅಮೃತದಿಂದ ತೃಪ್ತನಾದವನಿಗೆ ಆಹಾರದಿಂದ ಏ ಪ್ರಯೋಜನ? ಹಾಗೆ ಒಳಗಿನ ತತ್ವಜ್ಞಾನ ಗೊತ್ತಾದವನಿಗೆ ಬರೀ ಶಾಸ್ತ್ರ ಕಟ್ಕೊಂಡೇನು ಉಪಯೋಗ? ಹೇಳ್ತಾರೆ, ನ ವೇದಾಧ್ಯಯನಾನ್ ಮುಕ್ತಿ ನ ಶಾಸ್ತ್ರ ಪಠನಾದಪಿ ಜ್ಞಾನಾದೇವ ಹಿ ಕೈವಲ್ಯಂ ನಾಣ್ಯಥಾ ವಿನತಾತ್ಮಜ. ಕೇವಲ ವೇದಾಧ್ಯಯನಗಳು ಮಾಡೋದರಿಂದಲೇ ಮೋಕ್ಷ ಅಲ್ಲ, ಜ್ಞಾನದಿಂದ ಮಾತ್ರ ಮುಕ್ತಿಯಾಗುತ್ತೆ ಅಂತ. ಈ ಜ್ಞಾನ ಪ್ರಧಾನವಾದ್ದು. ಅದಕ್ಕೆ ಹೇಳ್ತಾ ಬರ್ತಾರೆ, ಮುಕ್ತಿದ ಗುರುವಾಗೇಕ ವಿದ್ಯಾ ಸರ್ವ ವಿಡಂಬಿಕ ಕಾಷ್ಠಭಾರ ಸಹಸ್ರೇಶು ಏಕಂ ಸಂಜೀವನಂ ಪರಂ. ಹೇಗೆ ಗುರುವಿನ ವಾಣಿ ಮಾತ್ರ ಮುಕ್ತಿಯನ್ನು ಕೊಡೋದು, ಇನ್ನು ಮಿಕ್ಕ ಎಲ್ಲ ವಿದ್ಯ ಮೇಲ್ನೋಟಕ್ಕಷ್ಟೆ. ಹೇಗೆ ಸಾವಿರಾರು ಕಟ್ಟಿಗೆಗಳು ತಂದ ಒಬ್ಬ ಕಾಡಿನಿಂದ, ಅದರಲ್ಲಿ ಸಂಜೀವನ ಅಂತ ಒಂದು ಕಟ್ಟಿಗೆ ಇರುತ್ತೆ, ಅದರಿಂದ ಎಲ್ಲ ರೋಗಗಳು ಪರಿಹಾರ ಆಗುತ್ತೆ. ಹಾಗೆ ಅಷ್ಟು ಕಟ್ಟಿಗೆಗಳಲ್ಲಿ ಒಂದು ಕಟ್ಟಿಗೆ ಹೇಗೋ ಹಾಗೆ. ಇನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ಅದ್ವೈತಂ ಹಿ ಶಿವಂ ಪ್ರೋಕ್ತಂ ಕ್ರಿಯಾಯಾಸ ವಿವರ್ಜಿತಂ ಗುರುವಕ್ತ್ರೇಣ ಲಭ್ಯೇತ ನಾಧೀತಾಗಮ ಕೋಟಿಭಿ. ಭಾವಾದ್ವೈತ ದ್ರವ್ಯಾದ್ವೈತ ಕ್ರಿಯಾದ್ವೈತ ಅಂತ ಭಗವಂತನ ಅದ್ವೈತ ಜ್ಞಾನ. ಅದ್ವೈತ ಜ್ಞಾನ ಅಂದರೆ ಈ ಅದ್ವೈತ ನಾನೇ ದೇವರು ಎಂಬ ಅದ್ವೈತ ಅಲ್ಲ, ದೇವರ ರೂಪಗಳ ಮಧ್ಯೆ ಭೇದ ಇಲ್ಲ ಎಂಬ ಅದ್ವೈತ ಜ್ಞಾನ. ಅದು ಗುರುಗಳ ಮುಖದಿಂದಲೇ ಬರಬೇಕು, ಸಾವಿರಾರು ಗ್ರಂಥಗಳು ಓದಿದರೆ ಬರಲ್ಲ. ಇನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಜ್ಞಾನ ಎರಡು ರೀತಿಯಾದ್ದು, ಶಾಸ್ತ್ರಗಳಲ್ಲಿ ಹೇಳಿರೋದು ವಿವೇಕದಿಂದ ಬರೋದು, ನಂತರ ಜ್ಞಾನಿಗಳ ಮುಖದಿಂದ ಬರತಕ್ಕಂಥದ್ದು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಯಾವಾಗಾದರೆ ಮನುಷ್ಯ ಅಂತ್ಯಕಾಲ ಬರುತ್ತೋ, ಒಳ್ಳೆ ಸಾಧನೆಗಳನ್ನು ಮಾಡಿಕೊಂಡಿರತಕ್ಕಂಥ ವ್ಯಕ್ತಿ ಅಂತ್ಯಕಾಲ ಬಂದರೆ ಅವಾಗ ಛಿಂದ್ಯಾದ ಅಸಂಗ ಶಸ್ತ್ರೇಣ ಸ್ಪೃಹಾಂ ದೇಹೇನು ಏಚತಂ. ವಿಶೇಷವಾಗಿ ತನ್ನ ದೇಹದ ಮೇಲೆ ವೈರಾಗ್ಯವನ್ನು ಪಡೆದು ಗೃಹದಿಂದ ಬಿಟ್ಟು ತೀರ್ಥಗಳಿಗೆ ಹೋಗಿ ಆಸನವನ್ನು ಹಾಕಿ ಓಂಕಾರವನ್ನು ಅಭ್ಯಾಸ ಮಾಡಿ ಶ್ವಾಸವನ್ನು ಜಯಿಸಿ ಮನಸ್ಸನ್ನು ಭಗವಂತನಲ್ಲಿಡಬೇಕು. ಅಹಂ ಬ್ರಹ್ಮ ಪರಂ ಧಾಮ ಬ್ರಹ್ಮಾಹಂ ಪರಮಂ ಪದಂ ಏವಂ ಸಮೀಕ್ಷತೆ ಆತ್ಮಾನಂ ಆತ್ಮನ್ಯಾಧಾಯ ನಿಷ್ಕರೇ. ಭಗವಂತನನ್ನು ಅಹಂ ಅಂತ ಕರೀತಾರಯ್ಯ, ಅಹೇಯನಾದ್ದರಿಂದ ಅಂಥ ಭಗವಂತನನ್ನು ವಿಶೇಷವಾಗಿ ಧ್ಯಾನ ಮಾಡಬೇಕು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾ, ಇನ್ನು ಭಗವಂತ ವಿಶೇಷವಾಗಿರತಕ್ಕಂಥ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಜ್ಞಾನಹೃದೇ ಸತ್ಯಜಲೇ ರಾಗದ್ವೇಷ ಮಲಾಪಹೇ ಯಸ್ನಾತಿ ಮಾನಸೇ ತೀರ್ಥೇ ಸವೈ ಮೋಕ್ಷಮವಾಪ್ನುಯಾತ್. ಯಾರಾದರೆ ಜ್ಞಾನವೆಂಬ ವಿಶೇಷವಾದ ಸರೋವರದಲ್ಲಿ ರಾಗದ್ವೇಷಗಳನ್ನು ದೂರ ಮಾಡತಕ್ಕಂಥ ಮಾನಸ ತೀರ್ಥದಲ್ಲಿ ಯಾರು ಸ್ನಾನ ಮಾಡುತ್ತಾರೋ ಅವರು ನಿಶ್ಚಯವಾಗಿ ಮೋಕ್ಷವನ್ನು ಪಡೀತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡತಾ, ಈ ಮೋಕ್ಷ ಪಡೀಲಿಕ್ಕೆ ಯಾವ್ದಾವುದು ಬೇಕು ಅಂದರೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಜ್ಞೇಯ ಸಪ್ತೈತೆ ಮೋಕ್ಷದಾಯಕ. ಈ ವಿಶೇಷವಾಗಿರತಕ್ಕಂಥ ಏಳು ಕ್ಷೇತ್ರಗಳಲ್ಲಿ ನಾವು ಹೋಗಬೇಕು, ಪ್ರಾಣತ್ಯಾಗಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ ಗರುಡ ದೇವರು, ಹೇ ಸ್ವಾಮಿ, ವಿಶೇಷವಾಗಿರತಕ್ಕಂಥ ಚಿಂತನೆ ನಂಗೆ ಹೇಳಿದ್ದೀರಿ, ಇದರಿಂದ ಸಾರ್ಥಕ ಆಯಿತು ಅಂತ ಚೆನ್ನಾಗಿ ಹೇಳುತ್ತಾರೆ. ನಂತರ 15ನೇ ಅಧ್ಯಾಯದಲ್ಲಿ ವಿಶೇಷವಾಗಿರತಕ್ಕಂಥ ಸಜ್ಜನರಾದವರು ಹೇಗೆ ಮರಣವನ್ನು ಪಡೀತಾರೆ, ಹೇಗೆ ಸಾಧನವನ್ನು ಮಾಡುತ್ತಾರೆ, ಹೇಗೆ ವಿಶೇಷವಾಗಿರತಕ್ಕಂಥ ಮರಣವನ್ನು ಪಡೆಯುತ್ತಾರೆ, ಹಾಗೆ ಯಮಧರ್ಮರಾಜರ ಸನ್ನಿಧಾನಕ್ಕೆ ಹೇಗೆ ಹೋಗ್ತಾರೆ ಅಂತ ಇವೆಲ್ಲ ಪ್ರಶ್ನೆಗಳನ್ನು ಮಾಡುತ್ತಾ ಇದ್ದಾರೆ 15ನೆಯ ಅಧ್ಯಾಯದಲ್ಲಿ. ಆ 15ನೇ ಅಧ್ಯಾಯದಲ್ಲಿ ಎಲ್ಲ ತತ್ವಜ್ಞಾನದ ಮಯವಾಗಿ ಕೂತಿದೆ. ಅದನ್ನು ಸೂಕ್ಷ್ಮವಾಗಿ ನೋಡುತ್ತಾ ಬಂದರೆ ಅಲ್ಲಿ ಪ್ರಶ್ನೆ ಮಾಡುತ್ತಾರೆ ಗರುಡ ದೇವರು. ಧರ್ಮಾತ್ಮ ಸ್ವರ್ಗತಿಂ ಭುಕ್ತ್ವ ಜಾಯತೆ ವಿಮಲೆ ಕುಲೆ ಅತಸ್ತಸ್ಯ ಸಮುತ್ಪತ್ತಿಂ ಜನನಿ ಜಠರೇ ವದ ಯಥಾ ವಿಚಾರಂ ಕುರುತೆ ದೇಹೇಸ್ಮಿನ್ ಸುಕೃತಿ ಜನಃ ತಥಾಹಂ ಶ್ರೋತುಮಿಚ್ಛಾಮಿ ವದಮೇ ಕರುಣಾನಿಧೇ ಅಂತ ಹೇಳ್ತಾ ಇದ್ದ. ವಿಶೇಷವಾಗಿರತಕ್ಕಂಥ ಧರ್ಮಾತ್ಮನಾಗಿರತಕ್ಕಂಥ ಮಹಾನುಭಾವ ಈ ಸಂಸಾರಕ್ಕೆ ಬಂದು ಹೇಗೆ ಹೇಗೆ ಸಾಧನೆ ಮಾಡುತ್ತಾನೆ, ಹೇಗೆ ಆಲೋಚನೆ ಮಾಡುತ್ತಾನೆ, ಇವೆಲ್ಲವನ್ನು ನನಗೆ ತಿಳಿಸಿಕೊಡಬೇಕು ಅಂತ ಆ ಪ್ರಶ್ನೆಯನ್ನು ಮಾಡುತ್ತಾ ವಿಶೇಷವಾಗಿರತಕ್ಕಂಥ ಆ ಸಾಧನ ಹೇಗೆ ಮಾಡಬೇಕೆಂಬುದನ್ನು 15ನೆಯ ಅಧ್ಯಾಯದಲ್ಲಿ ಚೆನ್ನಾಗಿ ತಿಳಿಸಿಕೊಡತಾ ಬರ್ತಾ ಇದ್ದಾರೆ. ನಂತರ ಈ ಸಾಧನೆ ಮಾಡಿರತಕ್ಕಂಥವರು ಯಮಧರ್ಮರಾಜರ ಒಂದು ಪಟ್ಟಣದಲ್ಲಿ ಹೇಗೆ ಹೇಗೆ ಪ್ರವೇಶ ಮಾಡುತ್ತಾರೆ ಏನು ಇವೆಲ್ಲವನ್ನು ಪ್ರಶ್ನೆ ಮಾಡುತ್ತಾ ಇದ್ದಾರೆ 14ನೆಯ ಅಧ್ಯಾಯದಲ್ಲಿ. ಆ 14ನೆಯ ಅಧ್ಯಾಯದಲ್ಲಿ ಹೇಳಿದ್ದನ್ನು ಒಂದು ಚೂರು ನೋಡುತ್ತಾ ಬಂದರೆ ಇದು ಹೇಳ್ತಾ ಇದ್ದಾರೆ. ಯಮಲೋಕಗ ಕಿಯಾನ್ ಮಾತ್ರ ಕೀದೃಶಃ ಕೇನ ನಿರ್ಮಿತಃ ಸಭಾಚ ಕೀದೃಶಿ ತಸ್ಯಾಂ ಧರ್ಮ ಆಸ್ತೇ ಚ ಕೈಸ್ಸಹ ಯೇ ಧರ್ಮ ಮಾರ್ಗೈ ಗಚ್ಚಂತಿ ಧಾರ್ಮಿಕಾಃ ಧರ್ಮ ಮಂದಿರಂ ತಾನ್ ಧರ್ಮಾನಪಿ ಮಾರ್ಗಾಂಶ್ಚ ಸಮಾಖ್ಯಾಹಿ ದಯಾನಿಧೇ ಹೇಳ್ತಾ ಇದ್ದಾರೆ ಗರುಡದೇವರು. ಇದು ಕೇಳಿ ನಾವು ಪಾಪಿಗಳ ವಿಷಯಕ್ಕೆ ಹೋಗೋಣ. ಸಜ್ಜನರ ವಿಷಯ ಹೇಳ್ತಾ ಇದ್ದಾರೆ. ಯಮಲೋಕ ಅಂದರೆ ಎಲ್ಲಿದೆ, ಆ ಯಮಲೋಕಕ್ಕೆ ಇದು ಎಷ್ಟು ದೊಡ್ಡದಾಗಿದೆ, ಅದು ಯಾರು ನಿರ್ಮಾಣ ಮಾಡಿದ್ದು, ಯಮಧರ್ಮರಾಜರ ಸಭೆ ಹೇಗಿದೆ, ಆ ಸಭೆಯಲ್ಲಿ ಯಮಧರ್ಮರಾಜರು ಯಾರ್ಯಾರ ಜೊತೆಗಿರ್ತಾರೆ, ಧರ್ಮಾತ್ಮರು ಯಾವ ಧರ್ಮ ಮಾರ್ಗದಲ್ಲಿ ಯಮಧರ್ಮರಾಜರ ಮಂದಿರಕ್ಕೆ ಹೋಗ್ತಾರೆ, ಆ ಮಾರ್ಗಗಳು ಎಲ್ಲವನ್ನ ಹೇಳಿ. ಸಾಮಾನ್ಯವಾಗಿ ಗರುಡ ಪುರಾಣ ಇದು ಕೇಳುವಾಗ ಪಾಪಿಗಳು ಅವರು ಪಡೆಯುವ ದುಃಖ, ಅವರು ಹೋಗುವ ಮಾರ್ಗ ಇದು ಮಾತ್ರ ಕೇಳಿ ಹೋಗ್ತಾ ಇರ್ತೀವಿ ಗರುಡ ಪುರಾಣದಲ್ಲಿ. ನಮ್ಮವರು ಇರ್ತಾರೆ, ಸದಾ ಸಾಧನೆ ಮಾಡಿಕೊಂಡಿರ್ತಾರೆ, ಅಂಥವರಿಗೆ ಸದ್ಗತಿಯಾಗುವ ಮಾರ್ಗಗಳ ಕುರಿತು ಗರುಡ ಪುರಾಣದಲ್ಲಿ ಹೇಳಿಲ್ವಾ ಅಂತ ಪ್ರಶ್ನೆ ಕೂತಾರೆ. ಅಲ್ಲಿ 14ನೆಯ ಅಧ್ಯಾಯದಲ್ಲಿ ನಿರೂಪಣೆ ಮಾಡುತ್ತಾ ಬರ್ತಾ ಇದ್ದಾರೆ. ಧರ್ಮರಾಜರ ಪಟ್ಟಣ ಹೇಗಿದೆ, ಅಲ್ಲಿಗೆ ಸಜ್ಜನರು ಹೇಗೆ ಹೇಗೆ ಹೋಗ್ತಾರೆ, ಅಲ್ಲಿ ಎಂಥ ಸತ್ಕಾರ ಆಗುತ್ತೆ ಅವೆಲ್ಲವನ್ನು ಹೇಳುತ್ತಾರೆ. ಅದು ಕೇಳಿದಾಗ ಸಾಧನೆ ಮಾಡಿಕೊಂಡವರಿಗೆ ಹೇಗಿರುತ್ತೆ ಎಂಬುದು ಸಂತೋಷ ಆಗುತ್ತೆ ನಮಗೆ. ನಂತರ ಪಾಪಿಗಳದ್ದು, ನಂತರ ವಿಶೇಷವಾದಂಥ ಆಮೂಷ್ಮಿಕೆ ಕ್ರಿಯಾ, ವಿಶೇಷವಾಗಿರತಕ್ಕಂಥ ಏನು ಕ್ರಿಯೆಗಳಾಗುತ್ತೆ ಅವೆಲ್ಲವನ್ನು ನಾವು ನೋಡ್ತಾ ಬರಬಹುದು. ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀ ಭಗವಾನುವಾಚ ಶೃಣುತಾರ್ಕ್ಷ ಪ್ರವಕ್ಷ್ಯಾಮಿ ಯದ್ಗಮ್ಯಂ ನಾರದಾದಿಭಿ ತದ್ಧರ್ಮನಗರಂ ದಿವ್ಯಂ ಮಹಾಪುಣ್ಯೈರವಾಪ್ಯತೆ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಹೇ ಗರುಡ, ನಾರದಾದಿ ಮಹರ್ಷಿಗಳೆಲ್ಲರೂ ವಿಶೇಷವಾಗಿ ಹೋಗತಕ್ಕಂಥ ಸಭಾ ಧರ್ಮರಾಜರ ನಗರ ಆ ಸಭಾ. ಹೇಳ್ತಾ ಇದ್ದಾರೆ ಮಹಾಪುಣ್ಯದಿಂದ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಅಲ್ಲ, ಪಾಪಿಗಳು ಹೋಗ್ತಾರಲ್ಲ, ಅವರು ಹೋಗೋದು ನರಕಗಳಿಗೆ, ಆ ಮಾರ್ಗ ಬೇರೆ. ಯಮ ಧರ್ಮರಾದರ ಎರಡು ರೂಪ, ಯಮರೂಪ ಹಾಗೆ ಧರ್ಮರೂಪ ಅಂತ. ಧರ್ಮರೂಪ ಸೌಮ್ಯ, ಸಜ್ಜನರಿಗೆ ಅನುಗ್ರಹ ಮಾಡತಕ್ಕಂಥದ್ದು. ಯಮರೂಪ ಭೀಕರ, ಪಾಪಿಗಳಿಗೆ ದುಃಖದಾಯಕ ಎಂಬುದನ್ನು ಹೇಳ್ತಾ ಇದ್ದಾರೆ. ಯಾಮ್ಯ ನೈಋತ್ಯಯೋರ ಮಧ್ಯೆ ಪುರಂ ವೈವಸ್ವತಸ್ಯೇತ್ ಸರ್ವವಜ್ರಮಯಂ ದಿವ್ಯಂ ಅಭೇದ್ಯಂ ತತ್ ಸುರಾಸುರೈಹಿ. ದಕ್ಷಿಣ ಮತ್ತು ನೈಋತ್ಯಗಳ ದಿಕ್ಕಿನ ಮಧ್ಯದಲ್ಲಿ ಯಮಧರ್ಮರಾಜರ ಪಟ್ಟಣವಿದೆ, ಅದು ಸಂಪೂರ್ಣ ವಜ್ರಮಯ. ಈ ವಜ್ರ ಅಲ್ಲ, ದೈವೀ ವಜ್ರಗಳಿಂದ ಅಷ್ಟೇ ಅಲ್ಲ, ಸುರಾಸುರರು ಅದನ್ನು ಭೇದನ ಮಾಡಲಿಕ್ಕಾಗಲ್ಲ. ಅದು ಹೇಗಿದೆ ಅಂದರೆ, ಚತುರಸ್ರಂ ಚತುರದ್ವಾರಂ ಉಚ್ಚ ಪ್ರಾಕಾರ ವೇಷ್ಟಿತಂ ಯೋಜನಾನಾಂ ಸಹಸ್ರಂ ಹಿ ಪ್ರಮಾಣೇನ ತದುಚ್ಚತೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ಯಮಧರ್ಮರಾಜರ ಪಟ್ಟಣ ಅದು ಹೇಗಿದೆ ಎಂಬುದನ್ನು ಹೇಳಿದಾಗ, ಅದು ಚೌಕದಲ್ಲಿ ಇದೆ, ಚೌಕವಾಗಿದೆ, ನಾಲ್ಕು ದ್ವಾರಗಳಿಂದ ಕೂಡಿದೆ, ಅದು ಎತ್ತರವಾಗಿರತಕ್ಕಂಥ ಗೋಡೆಗಳಿವೆ ಅಂತೆ. ಉಚ್ಚ ಪ್ರಾಕಾರ ವೇಷ್ಟಿತಂ, ಉಚ್ಚ ಪ್ರಾಕಾರ ಅಂತ ನೀವು ನೋಡಿದಾಗ ಶ್ರೀರಂಗದಲ್ಲಿ ಪ್ರಾಕಾರಗಳು ನೋಡಿದರೆ ಎಷ್ಟೆಷ್ಟೆತ್ತರ ಇರುತ್ತೆ ಒಂದೊಂದು, ಯಪ್ಪ ಅನ್ನಿಸೋದು ಬಿಡುತ್ತೆ, ಅಂಥ ಪ್ರಾಕಾರಗಳು ಅಲ್ಲಿ ವಿಶೇಷವಾಗಿದೆ. ಅಷ್ಟೇ ಅಲ್ಲ, ಯೋಜನಾನಾಂ ಸಹಸ್ರಂ ಹಿ ಪ್ರಮಾಣೇನ ತದುಚ್ಚತೆ ಹೇಳ್ತಾರೆ. ವಿಶೇಷವಾಗಿ ಸಾವಿರ ಯೋಜನದಷ್ಟು ಅಗಲ ಅಂದರು. ಇನ್ನು ತಸ್ಮಿನ್ ಪೂರೇಸ್ತಿ ಸುಭಗಂ ಚಿತ್ರಗುಪ್ತಸ್ಯ ಮಂದಿರಂ ಪಂಚವಿಂಶತಿ ಸಂಖ್ಯಾಕೈಹಿ ಯೋಜನೈಹಿ ವಿಸ್ತೃತಾಯತಂ. ಆ ಪುರದಲ್ಲಿ ಚಿತ್ರಗುಪ್ತರ ಮಂದಿರವಿದೆ, ಸುಂದರವಾದ್ದು, 25 ಯೋಜನದಷ್ಟು ವಿಸ್ತಾರ. ಇನ್ನ ದಶೋಚ್ಛಿತಂ ಮಹಾದಿವ್ಯಂ ಲೋಹ ಪ್ರಾಕಾರ ವೇಷ್ಟಿತಂ ಪ್ರತೋಲಿಷತ ಸಂಚಾರಂ ಪತಾಕಾಧ್ವಜಭೂಷಿತಂ. 10 ಯೋಜನಗಳ ಎತ್ತರ ಹಾಗೂ ವಿಶೇಷವಾಗಿ ಲೋಹ ಪ್ರಾಕಾರದಿಂದ ಸುತ್ತೂ ಇದೆ ಅಂಥ ಚಿತ್ರಗುಪ್ತರ ಮಂದಿರ. ಹೇಳ್ತಾ ಇದ್ದಾರೆ ನೂರಾರು ಪ್ರತೋಲಿ ಶತಸಂಚಾರಂ ಅಂದರು, ಅವರ ಮನೆ ಏನಿದೆ ಅದರೊಳಗೆ ನೂರಾರು ಬೀದಿಗಳಿವಂತೆ, ಧ್ವಜ ಪತಾಕೆಗಳಿಂದ ಕೂಡಿರ್ತಕ್ಕಂಥದ್ದು ಅವರ ಒಂದು ವಿಶೇಷವಾಗಿರತಕ್ಕಂಥ ಮಂದಿರ. ಅಲ್ಲಿ ಅನೇಕ ವಿಮಾನಗಳಿವೆ, ಗೀತಾ ವಾದ್ಯ ನೃತ್ಯಗಳಿಂದ ಅದ್ಭುತವಾಗಿ ದೇವಶಿಲ್ಪಿಗಳಿಂದ ನಿರ್ಮಿತವಾದ್ದು ಆ ಮಂದಿರ. ನಂತರ ಆ ಒಂದು ಚಿತ್ರಗುಪ್ತರ ಇದರಲ್ಲಿ ಉದ್ಯಾನ ಉಪವನ ನಾನಾ ರೀತಿಯಾಗಿರತಕ್ಕಂಥ ಗಂಧರ್ವರು ಅಪ್ಸರರು ಎಲ್ಲರೂ ತುಂಬಿರ್ತಾರೆ ಆ ಚಿತ್ರಗುಪ್ತರ ಮನೆಯಲ್ಲಿ. ತತ್ಸಭಾಯಾಂ ಚಿತ್ರಗುಪ್ತ ಸ್ವಾಸನೆ ಪರಮದ್ಭುತೇ ಸಂಸಿತೋ ಗಣಯೇದಾಯು ಮಾನುಷಾಣಾಂ ಯಥಾಯಥಂ. ಆ ಒಂದು ಮನೆಯಲ್ಲಿ ಸಭೆ, ಆ ಸಭೆಯಲ್ಲಿ ಚಿತ್ರಗುಪ್ತರು ಅದ್ಭುತವಾಗಿರತಕ್ಕಂಥ ಸಿಂಹಾಸನದಲ್ಲಿ ಕೂತ್ಕೊಂಡಿರ್ತಾರೆ, ಮನುಷ್ಯರ ಆಯುಷ್ಯನ್ನು ಯಥಾತಥವಾಗಿ ಬರೆದಿರ್ತಾ ಇರ್ತಾರಂತೆ. ಹೇಳ್ತಾ ಇದ್ದಾರೆ ನ ಮುಖ್ಯತಿ ಕಥಂಚಿತ್ ಸುಕೃತೇ ಸುಕೃತೇ ದುಷ್ಕೃತೇ ಪಿವ ಯದ್ಯೇನೋಪಾರ್ಜಿತಂ ಕರ್ಮ ಶುಭಂ ವಾ ಯದಿ ವಾ ಶುಭಂ ತತ್ಸರ್ವಂ ಭುಂಜತೆ ಯತ್ರ ಚಿತ್ರಗುಪ್ತಸ್ಯ ಶಾಸನಾತ್. ವಿಶೇಷವಾಗಿರತಕ್ಕಂಥ ಚಿತ್ರಗುಪ್ತರು ಒಬ್ಬರದು, ಅದು ಪುಣ್ಯವಂತರಾಗಲಿ ಪಾಪಿಷ್ಠರಾಗಲಿ ಪುಣ್ಯದ್ದಾಗಲಿ ಪಾಪದ್ದಾಗಲಿ ಅಕ್ಷರಶಃ ಹಾಗೆಯೇ ಬರೆದಿರ್ತಾರೆ, ಅದಕ್ಕೆ ತಕ್ಕಂತೆ ಅಲ್ಲಿ ಶಿಕ್ಷಾದಿಗಳಾಗಲಿ ಭೋಗಗಳಾಗೆಲ್ಲವೂ ಆಗುತ್ತೆ. ನಂತರ ಚಿತ್ರಗುಪ್ತರ ನಿವಾಸದ ಪೂರ್ವದಲ್ಲಿ ಜ್ವರ ಅಭಿಮಾನಿ ದೇವತಾ ಅವರ ಮನೆ ಇದೆ. ಇನ್ನ ದಕ್ಷಿಣದಲ್ಲಿ ವಿಶೇಷವಾಗಿ ಶೂಲ, ಅಲ್ಲಿ ವಿಶೇಷವಾಗಿರತಕ್ಕಂಥ ದಕ್ಷಿಣದಲ್ಲಿ ಶೂಲ ಅಂದರೆ ನೋವು, ನೋವಿನ ಅಭಿಮಾನಿ ದೇವತ. ಹಾಗೆ ಚರ್ಮರೋಗದ ಲೂತ ವಿಸ್ಫೋಟ ಯೋಸ್ತತ, ವಿಶೇಷವಾದ ಚರ್ಮರೋಗದ ಅಭಿಮಾನಿ ದೇವತೆಗಳ ಮನೆ. ಪಶ್ಚಿಮೇ ಕಾಲಪಾಶಸ್ಯಾತ್ ಅಜೀರ್ಣಸ್ಯ ಅಶು ಅರುಚೇಸ್ತಥಾ, ನಮಗೆ ಗೊತ್ತೇ ಆಗಲ್ಲ. ಹೇಳ್ತಾ ಇದ್ದಾರೆ ಪಶ್ಚಿಮದಲ್ಲಿ ಕಾಲಪಾಶ ಅಜೀರ್ಣ ಮತ್ತು ಅರುಚಿ, ನಮಗೇನು ಅಜೀರ್ಣ ಅರುಚಿ ಬರುತ್ತಲ್ಲ ಅದು ಇವರಿಂದ ಬರುತ್ತೆ. ಅವರೆಲ್ಲ ವಿಶೇಷವಾಗಿರತಕ್ಕಂಥ ಯಮಧರ್ಮರಾಜ ಚಿತ್ರಗುಪ್ತರ ಭಟರು. ಉತ್ತರ ದಿಕ್ಕಿನಲ್ಲಿ ಏನಿದೆ ಹೇಳ್ತಾರೆ, ಉದಿಚ್ಯಾಂ ರಾಜರೋಗೋಸ್ತಿ ಪಾಂಡು ರೋಗಸ್ತಥೈವ ಚ. ಉತ್ತರ ದಿಕ್ಕಿನಲ್ಲಿ ರಾಜರೋಗ ಅನಿಸಿದ ಕ್ಷಯರೋಗ, ನಂತರ ಪಾಂಡುರೋಗ, ಅಭಿಮಾನಿ ದೇವತೆಗಳಲ್ಲಿದ್ದಾರೆ. ಇನ್ನು ಈಶಾನ್ಯ ದಿಕ್ಕಿನಲ್ಲಿ ಏನಿದೆ, ಐಶಾನ್ಯಾಂತ ಶಿರೋರ್ತಿ ಸ್ಯಾತ್ ಆಗ್ನೇಯಾಮಸ್ತಿ ಮೂರ್ಛನಾ. ಐಶಾನ್ಯ ದಿಕ್ಕಿನಲ್ಲಿ ತಲೆನೋವಿಗೆ ಅಭಿಮಾನಿ ದೇವತೆ ಮನೆ, ಇನ್ನು ವಿಶೇಷವಾಗಿ ಆಗ್ನೇಯ ದಿಕ್ಕಿನಲ್ಲಿ ಮೂರ್ಛಾರೋಗದ ಅಭಿಮಾನಿ ದೇವತೆಯ ಮನೆ. ಅತಿಸಾರೋ ನೈಋತೇತು ವಾಯವ್ಯಾಂ ಶೀತದಾಹಕೌ. ವಿಶೇಷವಾಗಿರತಕ್ಕಂಥ ನೈಋತ್ಯ ದಿಕ್ಕಿನಲ್ಲಿ ಅತಿಸಾರ ರೋಗದ ಅಭಿಮಾನಿ ದೇವತ, ವಾಯವ್ಯದಲ್ಲಿ ಶೀತ ರೋಗ ಅಭಿಮಾನಿ ದೇವತ, ಹಾಗೆ ಮತ್ತೆ ವಿಶೇಷವಾಗಿ ದಾಹಕ ಉಷ್ಣ ರೋಗ ಅಭಿಮಾನಿ ದೇವತೆಗಳ ಗ್ರಹಗಳಿವೆ. ಈ ರೀತಿ ಈ ಪುರ ಇನ್ನು ವಿಶೇಷವಾಗಿ ಏವಮಾಧಿಭಿರನ್ಯಶ್ಚ ವ್ಯಾಧಿಭಿಹಿ ಪರಿವಾರಿತ. ಚಿತ್ರಗುಪ್ತರು ಆ ರೀತಿ ಅನೇಕ ವ್ಯಾಧಿ ಅಭಿಮಾನಿ ದೇವತೆಗಳಿಂದ ಪರಿವಾರಿತರಾಗಿದ್ದಾರೆ. ಇನ್ನ ವಿಶೇಷವಾಗಿರತಕ್ಕಂಥ ಚಿತ್ರಗುಪ್ತರು ಮನುಷ್ಯರ ಶುಭಾಶುಭವನ್ನು ಬರೀತಾ ಇರುತ್ತಾರಲ್ಲಿ. ಚಿತ್ರಗುಪ್ತಾಲಯಾದಗ್ರೇ ಯೋಜನಾನಾಂ ತವಿಂಶತಿ ಪುರಮಧ್ಯೆ ಮಹಾದಿವ್ಯಂ ಧರ್ಮರಾಜಸ್ಯ ಮಂದಿರಂ. ಈ ಚಿತ್ರಗುಪ್ತರ ವಿಶೇಷವಾಗಿರತಕ್ಕಂಥ ಆಲಯದ ಮುಂದೆ ಭಾಗದಲ್ಲಿ ಅಲ್ಲಿಂದ 20 ಯೋಜನಗಳಷ್ಟು ದೂರದಲ್ಲಿ ಊರಿನ ಮಧ್ಯದಲ್ಲಿ ಅಂತ ಹೇಳ್ತಾರೆ, ಪುರಮಧ್ಯೆ ಮಹಾದಿವ್ಯಂ ಧರ್ಮರಾಜಸ್ಯ ಮಂದಿರಂ. ಧರ್ಮರಾಜರ ಮಹಾಮಂದಿರವಿದೆ ಅಂತ ಹೇಳ್ತಾ ಇದ್ದಾರೆ. ಅಸ್ಥಿರತ್ನಮಯಂ ದಿವ್ಯಂ ವಿದ್ಯುಜ್ವಾಲಾರ್ಕವರ್ಚಸಂ 200 ಯೋಜನಾನಾಂ ಚ ವಿಸ್ತಾರಾಯ ಮತಃ ಪರಂ. ಆ ವಿಶೇಷವಾಗಿರತಕ್ಕಂಥ ರತ್ನಮಯವಾದ್ದು, ಒಳ್ಳೆ ಮಿಂಚಿನಂತೆ ಹೊಳಿತಾ ಇದೆ, ಜ್ವಾಲೆಯಂತೆ ಪ್ರಕಾಶಭರಿತವಾಗಿದೆ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥದ್ದು ಎಷ್ಟು ಅಂದರೆ 200 ಯೋಜನಾನಾಂಚ 200 ಯೋಜನ ವಿಸ್ತಾರವಿದೆ, 25 ಯೋಜನಗಳಷ್ಟು ಎತ್ತರವಾಗಿದೆ. ನಾನಾ ಎಷ್ಟು ಸಾವಿರಾರು ಕಂಬಗಳು, ಎಂಥದ್ದು ವಜ್ರ ವೈಢೂರ್ಯ ಕಂಬಗಳಿಂದ ಕೂಡಿದೆ. ಬಂಗಾರ ನಾನಾ ರೀತಿಯಾಗಿರತಕ್ಕಂಥ ಪ್ರಸಾದಗಳು ಭವನಗಳು ಎಲ್ಲದರಿಂದ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ. ನಂತರ ಅರಮನೆಗಳೇ ತುಂಬ ಇವೆ ಅಂತಲ್ಲಿ. ವಿಶೇಷವಾಗಿರತಕ್ಕಂಥ ಚಿನ್ನದ ಕಲಶಗಳೆಲ್ಲ ಇವೆ. ಚಿತ್ರ ವಿಚಿತ್ರವಾಗಿರತಕ್ಕಂಥ, ಅಲ್ಲಿ ನೋಡಿದರೆ ಸ್ಫಟಿಕದ ಮೆಟ್ಟಲುಗಳೆಲ್ಲ ಪಾವಟಿಕಗಳಿವೆ. ಆದಮೇಲೆ ಹೇಳ್ತಾ ಇದ್ದಾರೆ ನೆಲ ಎಲ್ಲ ವಜ್ರದ್ದು ಅಂತ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾ ಇದ್ದಾರೆ ಕಿಟಕಿ ಅಂತ ಇರುತ್ತಲ್ಲ ಅದು ಮುತ್ತಿನದ್ದು, ಕಿಟಕಿಗಳಿವೆ ಮುತ್ತಿನ ಜಾಲಗಳಿಂದ. ನಂತರ ಮುಕ್ತಾ ಜಾಲ ಗವಾಕ್ಷಂಚ ಪತಾಕ ಧ್ವಜಭೂಷಿತಂ. ಧ್ವಜ ಪತಾಕೆಗಳೆಲ್ಲ ಇವೆ. ಅಷ್ಟೇ ಅಲ್ಲ ಘಂಟಾನಕ ನಿನಾದಾಢ್ಯಂ ಹೇಮತೋರಣ ಮಂಡಿತಂ. ಗಂಟೆ ಆದಮೇಲೆ ಆನಕ ಅಂದರೆ ನಗಾರಿ, ಆ ಶಬ್ದಗಳಿಂದ ವಿಶೇಷವಾಗಿ ತುಂಬಿರುತ್ತೆ ಹೇಳ್ತಾರೆ. ನಾನಾಶ್ಚರ್ಯಮಯಂ ಸ್ವರ್ಣ ಕಪಾಟ ಶತಸಂಕುಲಂ. ನಾನಾಶ್ಚರ್ಯವಾಗಿರತಕ್ಕಂಥ ನೂರಾರು ಚಿನ್ನದ ಬಾಗಿಲು. ಹಾಗೆ ಹೇಳ್ತಾ ಇದ್ದಾರೆ ನಾನಾ ದ್ರುಮಲತಾ ಗುಲ್ಮೈಹಿ ನಿಷ್ಕಂಠೈ ಸುವಿರಾಜಿತಂ. ಅನೇಕ ಮರ ಗಿಡ ಬಳ್ಳಿಗಳಿವೆ, ಮುಳ್ಳಿಲ್ಲ ಒಂದಕ್ಕೂ. ನಂತರ ಏವಂ ಆದಿಭಿರಣ್ಯೈಶ್ಚ ಭೂಷಣೈರ್ಭೂಷಿತಂ ಸದಾ ಆತ್ಮಯೋಗ ಪ್ರಭಾವೈಶ್ಚ ನಿರ್ಮಿತಂ ವಿಶ್ವಕರ್ಮಣ. ಅನೇಕ ಭೂಷಣಗಳ ಶೋಭಿತವಾದ್ದು ವಿಶ್ವಕರ್ಮ ತಮ್ಮ ಯೋಗ ಶಕ್ತಿ ಪ್ರಭಾವದಿಂದ ಯಮಧರ್ಮರಾಜರ ಭವನವನ್ನು ನಿರ್ಮಾಣ ಮಾಡಿದ್ದು ಅಂಥ ಭವನ ಅಂತ ಹೇಳ್ತಾ ಇದ್ದಾರೆ. ಆ ಯಮಧರ್ಮರಾಜರ ಭವನದಲ್ಲಿ ಸಭೆ ಇದೆ. ತಸ್ಮಿನ್ನಸ್ತಿ ಸಭಾ ದಿವ್ಯಾ ಶತಯೋಜನ ಮಾಯತ ಅರ್ಕ ಪ್ರಕಾಶ ಭ್ರಾಜಿಷ್ಣು ಸರ್ವತಃ ಕಾಮರೂಪಿಣಿ. ಇಲ್ಲಿ ಹೇಳ್ತಾ ಇದ್ದಾರೆ ಯಮಧರ್ಮರಾಜರ ಸಭಾ 100 ಯೋಜನ ವಿಸ್ತಾರ, ಸೂರ್ಯ ಪ್ರಕಾಶದಂತೆ ಹೊಳೆಯುತ್ತಾ ಇದೆ, ಎಲ್ಲಿ ಬೇಕಾದರೂ ಹೋಗುತ್ತಂತೆ ಸಭಾ. ಅಂದರೆ ಅವರು ಅಂದುಕೊಂಡೇ ಸಭೆಯೇ ಎದ್ದು ಹೊರಟೋಗುತ್ತೆ ಎಲ್ಲಿಗೆ ಬೇಕಾದ. ಅಲ್ಲಿ ಅತಿ ಶೀತ ಇಲ್ಲ, ಅತಿ ಉಷ್ಣ ಇಲ್ಲ. ಮನಸ್ಸಿಗೆ ಆ ಸಭೆಯಲ್ಲಿ ಕೂತರೆ ಅತ್ಯಂತ ಸಂತೋಷ ಬರತಕ್ಕಂಥದ್ದು. ಅಲ್ಲಿ ಶೋಕವೇ ಇಲ್ಲ, ಮುಪ್ಪಿಲ್ಲ, ಹಸಿವೆ ಬಾಯಾರಿಕೆಗಳ ಕಷ್ಟಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ಸರ್ವೇ ಕಾಮಾಹ ಸ್ಮೃತಾಹ ಯಸ್ಯಾಹ ಯೇ ದಿವ್ಯಾ ಯೇ ಚ ಮಾನುಷಾಹ ರಸವಚ್ಚ ಪ್ರಭೂತಂ ಚ ಭಕ್ಷ್ಯಂ ಭೋಜ್ಯಂ ಚ ಸರ್ವಶಃ. ಅಲ್ಲಿ ಏನೇನು ದೇವತೆಗಳು ಬಯಸ್ತಾರೋ ಹಾಗೆ ಮನುಷ್ಯರು ಬಯಸ್ತಾರೋ ಅವೆಲ್ಲ ಭಕ್ಷ್ಯ ಭೋಜ್ಯಗಳು ಎಲ್ಲವೂ ಅಲ್ಲಿ ಕೂತಿವೆ. ಇನ್ನ ರಸವಂತಿ ಚ ತೋಯಾನಿ ಶೀತಾನ್ಯುಷ್ಣಾನಿ ಚೈವಹಿ ಪುಣ್ಯ ಶಬ್ದಾದಯಸ್ತಸ್ಯಾಂ ನಿತ್ಯಂ ಕಾಮಫಲದ್ರುಮಾ. ಒಳ್ಳೆ ಪುಣ್ಯಕರವಾದ ಶಬ್ದಗಳು, ಒಳ್ಳೆ ವಿಶೇಷವಾಗಿರತಕ್ಕಂಥ ಶುದ್ಧವಾದ ನೀರು. ಅದು ಬಿಸಿಯಲ್ಲ ಅಂದರೆ ಬಿಸಿ ನೀರು ಸಿಗುತ್ತೆ, ತಂಪಾದ ನೀರು ಸಿಗುತ್ತೆ, ಮಧ್ಯಗಿರುವ ನೀರು ಸಿಗುತ್ತೆ, ನಂತರ ವಿಶೇಷವಾಗಿ ಎಲ್ಲ ಇಷ್ಟಾರ್ಥಗಳನ್ನು ಕೊಡತಕ್ಕಂಥ ಗಿಡಗಳೆಲ್ಲ ತುಂಬಿವೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಸಂಬಾಧಾತ ಸಾತಾರ್ಕ್ಷ್ಯ ರಮ್ಯಾ ಕಾಮಗಮಾಸಭಾ ದೀರ್ಘಕಾಲಂ ತಪಸ್ತತ್ವ ತತ್ವ ನಿರ್ಮಿತ ವಿಶ್ವಕರ್ಮಣ. ಯಾವ ಬಾಧೆಗಳಿಲ್ಲ, ಮನೋಹರವಾಗಿದೆ, ಎಲ್ಲ ಕಾಮನೆಗಳಲ್ಲಿ ಕೂತ್ರ ಸಾಕು ಎಲ್ಲ ಪೂರ್ಣ ಆಗಿಬಿಡುತ್ತೆ. ಆ ಸಭಾ ದೀರ್ಘಕಾಲದವರೆಗೆ ವಿಶ್ವಕರ್ಮ ತಪಸ್ಸು ಮಾಡಿ ನಿರ್ಮಾಣ ಮಾಡಿದ್ದೇ ಆ ಸಭಾ ಅಂತ ಹೇಳ್ತಾ ಇದ್ದಾರೆ. ಇನ್ನ ಆ ಸಭೆಯಲ್ಲಿ ಯಾರ್ಯಾರಿರ್ತಾರೆ ಏನು ಎಲ್ಲವನ್ನ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ, ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಲಿ ಯಾರು ಬರ್ತಾರಲ್ಲಿಗೆ ಅಂತ ಹೇಳಿದ್ರೆ, ತಾಂ ಉಗ್ರ ತಪಸೋ ಯಾಂತಿ ಸುವ್ರತಾಹ ಸತ್ಯವಾದಿನಃ ಶಾಂತಾ ಸನ್ಯಾಸಿನ ಸಿದ್ಧಾಹ ಪೂತಾಹ ಪೂತೇನ ಕರ್ಮಣ. ಕಠಿಣವಾದ ತಪಸ್ಸುಗಳು ಮಾಡಿದವರು, ಒಳ್ಳೆ ವ್ರತಗಳು ಮಾಡಿದವರು, ಸತ್ಯವಂತರು, ಶಾಂತ ಸ್ವಭಾವದವರು, ಸನ್ಯಾಸಿಗಳು, ಸಿದ್ಧರು, ಪವಿತ್ರ ಕಾರ್ಯಗಳನ್ನು ಮಾಡಿ ಪವಿತ್ರರಾದವರು ಮಾತ್ರ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ. ಇನ್ನು ಹೇಳ್ತಾರೆ ಅಲ್ಲಿರತಕ್ಕಂಥವ್ರು ಹೇಗಿರ್ತಾರೆ, ಇವರೆಲ್ಲ ಸೇರಿರ್ತಾರಲ್ಲ. ಸರ್ವೇ ಭಾಸ್ವರ ದೇಹಾಸ್ತೆ ಅಲಂಕೃತಾ ವಿರಜಾಂಬರಾ ಕೃತಶ್ಚ ಕರ್ಮ ವಿಪುಣ್ಯೈ ತತ್ರ ತಿಷ್ಟಂತೆ ಭೂಷಿತಾ. ಇವರೆಲ್ಲ ಅವರವರು ಮಾಡಿದಂತಹ ಪುಣ್ಯಗಳಿಗೆ ತಕ್ಕಂತೆ ತೇಜೋಮಯ ಶರೀರ, ಅಲಂಕೃತರಾಗಿ ನಿರ್ಮಲ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಆ ತಾವು ಮಾಡಿದ ಪುಣ್ಯ ಕರ್ಮಗಳಿಂದ ಆ ಯಮಪಟ್ಟಣದಲ್ಲಿ ನೆಲೆಸಿರ್ತಾರೆ. ತಸ್ಯಾಂ ಸಧರ್ಮೋ ಭಗವಾನ್ ಆಸನೇ ಅನುಪಮೇ ಶುಭೇ ದಶಯೋಜನ ವಿಸ್ತೀರ್ಣೆ ಸರ್ವರತ್ನೈ ಸುಮಂಡಿತೆ. ಆ ಒಂದು ಸಭೆಯಲ್ಲಿ ಧರ್ಮಸಭಾ ಅಂತ ಅಲ್ಲಿ ಧರ್ಮರಾಜರಿರ್ತಾರೆ. ಎಂಥ ಅದ್ಭುತವಾದ ಸಿಂಹಾಸನ ಅದರಲ್ಲಿ, ಎಂಥ ಅದ್ಭುತ ಸಿಂಹಾಸನ ಅಂದರೆ 10 ಯೋಜನದಷ್ಟು ಸಿಂಹಾಸನ ಇದೆ, ಸರ್ವರತ್ನ ಭೂಷಿತವಾದ್ದು. ಅದರಲ್ಲಿ ಉಪವಿಷ್ಟ ಸತಾಂ ಶ್ರೇಷ್ಠ ಛತ್ರ ಶೋಭಿತ ಮಸ್ತಕ ಕುಂಡಲಾಲಂಕೃತ ಶ್ರೀಮಾನ್ ಮಹಾಮುಕುಟಮಂಡಿತ. ಅಲ್ಲಿ ಯಮಧರ್ಮರಾಜರು ಕೂತಿದ್ದಾರೆ, ಸಜ್ಜನರಲ್ಲಿ ಶ್ರೇಷ್ಠ, ಛತ್ರ ಮೇಲೆ ಹೊಳಿತಾ ಇದೆ, ಒಳ್ಳೆ ಕುಂಡಲಗಳನ್ನು ಹಾಕ್ಕೊಂಡಿದ್ದಾರೆ, ಒಳ್ಳೆ ದೊಡ್ಡ ಕಿರೀಟವನ್ನು ಧಾರಣೆ ಮಾಡಿಕೊಂಡಿರ್ತಾರೆ. ನಂತರ ಸರ್ವಾಲಂಕಾರ ಸಂಯುಕ್ತೋ ನೀಲ ಮೇಘ ಸಮಪ್ರಭ ವಾಲವ್ಯಜನ ಹಸ್ತಾಭಿ ಅಪ್ಸರೋಭಿಶ್ಚ ಬೀಜಿತ. ಎಲ್ಲ ಅಲಂಕಾರಗಳು ಹಾಕ್ಕೊಂಡಿರ್ತಾರೆ ಅವರು, ವಿಶೇಷವಾಗಿ ನೀಲ ಮೇಘದಂತೆ ಶರೀರ. ನಂತರ ವಿಶೇಷವಾಗಿ ಅಪ್ಸರಶಾಸ್ತ್ರೀಯರು ಪಕ್ಕದಲ್ಲಿ ಇದ್ದುಕೊಂಡು ಅವರಿಗೆ ವಿಶೇಷವಾದ ಬೀಸಣಿಕೆಯಿಂದ ಬೀಸ್ತಾ ಇರ್ತಾರೆ. ನಂತರ ಗಂಧರ್ವಾಣಾಂ ಸಮೂಹಶ್ಚ ಸಂಘಶ್ಚಾಪ್ಸರೋ ಗಣಾಃ ಗೀತವಾದಿತ್ರ ನೃತ್ಯಾದ್ಯೈಹಿ ಪರಿತ ಸೇವಯಂತಿ ತಂ. ಗಂಧರ್ವರ ಸಮೂಹ, ಅಪ್ಸರ ಗಣಗಳು, ಅವರೆಲ್ಲರೂ ಗುಂಪು ಗುಂಪಾಗಿದ್ದು ಗೀತ ವಾದ್ಯ ನೃತ್ಯಗಳಿಂದ ಅವರ ಸೇವಾ ಮಾಡುತ್ತಾ ಇರುತ್ತಾರೆ ಅಂತ ಏನು ಹೇಳ್ತಾರೆ. ಮೃತ್ಯುನಾ ಪಾಶಹಸ್ತೇನ ಕಾಲೇನ ಕಾಲೇನ ಚ ಬಲೀಯಸ ಚಿತ್ರಗುಪ್ತೇನ ಚಿತ್ರೇಣ ಕೃತಾತೇನ ನಿಷೇವಿತ. ಪಾಶ ಹಿಡಿದಿರತಕ್ಕಂಥ ಮೃತ್ಯು, ಬಲಶಾಲಿಯಾದ ಕಾಲ, ನಂತರ ಚಿತ್ರಗುಪ್ತ, ಚಿತ್ರ, ಇವರೆಲ್ಲರಿಂದ ಯಮಧರ್ಮರಾಜರು ಸೇವಿತರಾಗಿದ್ದಾರೆ. ಪಾಶದಂಡಧರೈರುಗ್ರೈಹಿ ನಿದೇಶ ವಶವರ್ತಿಭಿ ಆತ್ಮತುಲ್ಯ ಬಲೈರ್ನಾನಾ ಸುಭಟೈ ಪರಿವಾರಿತ. ಅವರ ಆಜ್ಞಾವರ್ತಿಗಳಾಗಿರತಕ್ಕಂಥ, ಅಷ್ಟೇ ಬಲ ಇರತಕ್ಕಂಥ ಉಗ್ರರಾದ ಅನೇಕ ಭಟರು ಸುತ್ತು ಇರ್ತಾರೆ. ಇನ್ನ ವಿಶೇಷವಾಗಿ ಯಾರು ಯಾರು ಆ ಸಭೆಯಲ್ಲಿರ್ತಾರೆ ಮಹಾನುಭಾವರು ಅಂತ ಎಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾರೆ. ಆ ಧರ್ಮರಾಜರ ಸಭೆಯಲ್ಲಿ ಹೇಗೇಗಿರುತ್ತೆ ಎಂಬುದನ್ನು ವರ್ಣನೆ ಮಾಡ್ತಾರೆ. ಅದೆಲ್ಲವನ್ನು ನಾಳೆ ಪೂರ್ಣವಾಗಿ ನೋಡೋಣ. ನೋಡಿದ ಮೇಲೆ ಮತ್ತು ಹೇಗೂ 5 ದಿನಗಳ ಕಾಲ, ಒಮ್ಮೆ ಇವತ್ತು ವಿಶೇಷವಾಗಿರತಕ್ಕಂಥ 5ನೇ ದಿನ, 5, 6, 7, 8, 9, 9ನೇ ದಿನ ಪರ್ಯಂತ ಇದು ಕೇಳೋದು. ಇನ್ನು 3 ದಿನಗಳ ಕಾಲ ಉಳಿದಿರುತ್ತೆ. ಆ 3 ದಿನ ಕಾಲದಲ್ಲಿ ಪಾಪಿಗಳ ಕಷ್ಟ, ನಂತರ ವಿಶೇಷವಾದಂಥ ಅವ್ರದ್ದು ದೈಹಿಕ ಪ್ರಕ್ರಿಯೆ, ನಂತರ ವಿಶೇಷವಾದ ದಾನಾದಿ ಪ್ರಕ್ರಿಯೆಗಳನ್ನು ನೋಡೋಣ. ನಾಳೆ ವಿಶೇಷವಾದ ಯಮಧರ್ಮರಾಜರ ಸಭಾ, ಅಲ್ಲಿ ಸಜ್ಜನರು ಹೇಗೆ ಬರುತ್ತಾರೆ, ಸಜ್ಜನರಿಗೆ ಯಮಧರ್ಮರಾದರು ಮಾಡತಕ್ಕಂಥ ಒಂದು ಉಪಚಾರಾದಿಗಳು ಎಲ್ಲವನ್ನು ನಾಳೆ ನೋಡೋಣ. ಸರಿಯಾಗಿ 11ಕ್ಕೆ ಸೇರಿಬಿಡೋಣ. ಇವತ್ತು 11 ಗಂಟೆವರೆಗೂ ಬೇರೊಂದು ಪ್ರವಚನ ಇತ್ತು, 11 ಕಾಲಕ್ಕೆ ಅಂತ ಶುರು ಮಾಡಿದ್ದು. ನಾಳೆ 11 ಗಂಟೆಗೆ ಶುರು ಮಾಡೋಣ. 12 ಗಂಟೆ ಪರ್ಯಂತ ಒಂದೊಂದು ಕ್ಷಣವನ್ನು ಸಾರ್ಥಕಗೊಳಿಸೋಣ ಇದರಲ್ಲಿ ಎಂಬಲ್ಲಿಗೆ ಶ್ರೀಕೃಷ್ಣ.